आप सुन रहे हैं रेडियो रवीश।
नमस्कार, मैं रवीश कुमार। दिस पॉडकास्ट हैज बीन जनरेटेड बाय आर्टिफिशियल इंटेलिजेंस। द वॉइस यू विल नाउ हियर इज नॉट माइंड बट जनरेटेड बाय अ मशीन। वी आर ट्राइंग टू रीच न्यू ऑडियंसेस एंड दस मेकिंग यूज ऑफ व्हाट एआई हैज टू ऑफर। देयर माइट बी सम ट्रांसलेशन रिलेटेड इनएक्यूरेसीज। इन दैट केस प्लीज रेफर टू आवर मेन वीडियो।
ನಮಸ್ಕಾರ, ನಾನು ರವೀಶ್ ಕುಮಾರ್. ಭಾರತದ ಪ್ರಧಾನಿ ಸುಳ್ಳು ಹೇಳದಿದ್ದರೆ, ಅವರ ಭಾಷಣದಲ್ಲಿ ದ್ವೇಷಪೂರಿತ ಸನ್ನೆಗಳಿಲ್ಲದಿದ್ದರೆ ಅವರ ಭಾಷಣ ಪೂರ್ಣವಾಗುವುದಿಲ್ಲ. ಸಾಮಾನ್ಯವಾಗಿ ಪ್ರಧಾನಮಂತ್ರಿಗಳ ಭಾಷಣವನ್ನು ಟೀಕಿಸಲಾಗುತ್ತದೆ, ಆದರೆ ಅವರ ಪ್ರತಿ ಭಾಷಣದ ನಂತರ ಅದರಲ್ಲಿ ಎಷ್ಟು ಸುಳ್ಳು ಮತ್ತು ಎಷ್ಟು ದ್ವೇಷವಿದೆ ಎಂದು ನೋಡುವ ಮೊದಲ ಪ್ರಧಾನಿ ಮೋದಿ. ಅವರ ಭಾಷಣದಲ್ಲಿ ಮುಸ್ಲಿಮರನ್ನು ಉಲ್ಲೇಖಿಸದಿದ್ದರೆ ಅದು ಅವರ ಭಾಷಣದಂತೆ ಕಾಣುವುದಿಲ್ಲ. ಈ ದ್ವೇಷದ ಮೇಲೆಯೇ ತನ್ನ ರಾಜಕೀಯದ ತಳಹದಿ ಎಂಬುದನ್ನು ಅವರೇ ಸಾಬೀತುಪಡಿಸುತ್ತಿದ್ದಾರೆ. ಅದರ ನೆರವಿನಿಂದ ಚುನಾವಣೆ ಗೆಲ್ಲುತ್ತಾ ಬಂದಿದ್ದಾರೆ. ರಾಜಸ್ಥಾನದ ಬನ್ಸ್ವಾರಾದಲ್ಲಿ ಪ್ರಧಾನಿಯವರ ಹೇಳಿಕೆ ನಾಚಿಕೆಗೇಡಿನ ಮತ್ತು ಸುಳ್ಳಿನ ಹೊರತಾಗಿ ದ್ವೇಷ ಭಾಷಣದ ವರ್ಗದಲ್ಲಿ ಬರುತ್ತದೆ. ದ್ವೇಷದ ಭಾಷಣಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಹಲವು ಬಾರಿ ಕಟ್ಟುನಿಟ್ಟಿನ ಕಾಮೆಂಟ್ಗಳನ್ನು ಮತ್ತು ಆದೇಶಗಳನ್ನು ನೀಡಿದೆ. ಪ್ರಧಾನಿ ಮೋದಿಯವರು ಈ ಹಿಂದೆಯೂ ಮತಕ್ಕಾಗಿ ಇಂತಹ ಹಲವು ಹೇಳಿಕೆಗಳನ್ನು ನೀಡಿದ್ದಾರೆ. ಕೆಲವೊಮ್ಮೆ ಅವರು ತಮ್ಮ ಬಟ್ಟೆಯಿಂದ ಜನರನ್ನು ಗುರುತಿಸುವ ಬಗ್ಗೆ ಮಾತನಾಡಿದ್ದಾರೆ, ಕೆಲವೊಮ್ಮೆ ಬೇರೆ ಏನಾದರೂ. ಆದರೆ ಈ ಬಾರಿ ಅವರು 100 ಚುನಾವಣೆ ಗೆಲ್ಲಬಹುದು ಎಂದು ಅವರ ಪ್ರಯತ್ನ ಹೇಳುತ್ತಿದೆ. ಆದರೆ ಅವರು ಮುಸ್ಲಿಮರು ಮತ್ತು ಮುಸ್ಲಿಂ ಲೀಗನ್ನು ಉಲ್ಲೇಖಿಸದೆ ಒಂದೇ ಒಂದು ಭಾಷಣ ಮಾಡಲು ಸಾಧ್ಯವಿಲ್ಲ. ಪ್ರಧಾನಿ ಭಾಷಣದಿಂದ ಮುಸ್ಲಿಮರು ಮೀನುಗಳಂತಹ ವಿಚಾರಗಳನ್ನು ತೆಗೆದುಹಾಕಿದರೆ ಏನೂ ಉಳಿಯುವುದಿಲ್ಲ ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇವೆ. ರಾಜಸ್ಥಾನದ ಬನ್ಸ್ವಾರಾದಲ್ಲಿ ಪ್ರಧಾನಿ ಈ ಹೇಳಿಕೆ ನೀಡಿದ್ದಾರೆ. ಬನ್ಸ್ವಾರಾದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದು ಬುಡಕಟ್ಟು ಸಮಾಜದವರೇ ಹೆಚ್ಚು. ಮಾಧ್ಯಮಗಳಲ್ಲಿ ಬನ್ಸ್ವಾರದ ಸುದ್ದಿ ನೋಡಿದರೆ ಇಲ್ಲಿ ಬಡತನ ತುಂಬಾ ಹೆಚ್ಚಾಗಿದೆ, ಜನರ ಆದಾಯ ತೀರಾ ಕಡಿಮೆ, ಅಪೌಷ್ಟಿಕತೆಯ ಗಂಭೀರ ಸಮಸ್ಯೆ ಇದೆ. ಅಂತಹ ಸ್ಥಳದಲ್ಲಿ ನಿಮ್ಮ ಆದಾಯವು ಹೇಗೆ ಹೆಚ್ಚಾಗುತ್ತದೆ ಮತ್ತು 10 ವರ್ಷಗಳಲ್ಲಿ ಅದನ್ನು ಏಕೆ ಹೆಚ್ಚಿಸಲು ಸಾಧ್ಯವಾಗಲಿಲ್ಲ ಎಂದು ಅವರು ಹೇಳಬೇಕು. ಬದಲಾಗಿ ಅವರು ಮುಸ್ಲಿಮರು, ಮುಸ್ಲಿಂ ಜನಸಂಖ್ಯೆ ಮತ್ತು ಮಂಗಳಸೂತ್ರದ ಬಗ್ಗೆ ಮಾತನಾಡಿದರು. ಬನ್ಸ್ವಾರಾದಲ್ಲಿ ಅವರ ಈ ಭಾಷಣವು ಮುಸ್ಲಿಮರ ವಿರುದ್ಧ ದ್ವೇಷದಿಂದ ಮಾತನಾಡದೆ ಭಾಷಣ ಮಾಡಲು ಸಾಧ್ಯವಿಲ್ಲ ಎಂದು ತೋರಿಸುತ್ತದೆ. ಇದು ಅವರ ರಾಜಕೀಯದ ತಿರುಳು. ಪ್ರಧಾನಮಂತ್ರಿಯವರ ವೆಬ್ಸೈಟ್ narendramodi.in ಇಂಗ್ಲಿಷ್ನಲ್ಲಿ ಸಾರಾಂಶವನ್ನು ಪ್ರಕಟಿಸಲಾಗಿದೆ ಎಂದು ದಿ ವೈರ್ ವರದಿ ಮಾಡಿದೆ, ಆದರೆ ಅದರಲ್ಲಿ ಮುಸ್ಲಿಮರಲ್ಲಿ ಸಂಪತ್ತಿನ ಹಂಚಿಕೆಯನ್ನು ಉಲ್ಲೇಖಿಸಲಾಗಿಲ್ಲ. ಮಹಿಳೆಯರ ಚಿನ್ನವನ್ನು ಹಂಚುವುದಾಗಿ ಮಾತ್ರ ಬರೆಯಲಾಗಿದೆಯೇ ಹೊರತು ಮುಸ್ಲಿಮರಿಗೆ ಮಂಗಳಸೂತ್ರ ಹಂಚುವುದಾಗಿ ಬರೆದಿಲ್ಲ. ಅದನ್ನು ಇಂಗ್ಲಿಷ್ನಿಂದ ಏಕೆ ತೆಗೆದುಹಾಕಲಾಗಿದೆ? ಟ್ವಿಟರ್ನಲ್ಲಿ ಅನೇಕ ನಾಗರಿಕರು ಅವರ ಈ ಭಾಷಣವನ್ನು ಚುನಾವಣಾ ಆಯೋಗಕ್ಕೆ ಟ್ಯಾಗ್ ಮಾಡಿ ಆಯೋಗವು ಯಾವಾಗ ಎಚ್ಚೆತ್ತುಕೊಂಡು ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತದೆ ಎಂದು ಕೇಳುತ್ತಿದ್ದಾರೆ. ಅದು ಏನು ಮಾಡುತ್ತದೆ ಎಂಬುದಕ್ಕೆ ಉತ್ತರ ಗೊತ್ತು ಎಂದು ಜನ ಬರೆಯುತ್ತಿದ್ದರು. ಈ ಭಾಷಣದಿಂದ ಪ್ರಧಾನಿ ವಿರುದ್ಧ ಕೇಸು ದಾಖಲಿಸುವಂತೆ ಹಲವರು ಆಗ್ರಹಿಸುತ್ತಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್, ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಮತ್ತು ಚುನಾವಣಾ ಆಯುಕ್ತ ಸುಖಬೀರ್ ಸಿಂಗ್ ಸಂಧು. ಆಯೋಗ ಯಾವುದೇ ಕ್ರಮ ಕೈಗೊಳ್ಳುತ್ತದೆಯೇ ಅಥವಾ ನಿರ್ಲಕ್ಷಿಸುತ್ತದೆಯೇ ಎಂದು ಜನರು ತಮ್ಮ ಚಿತ್ರಗಳೊಂದಿಗೆ ಕೇಳುತ್ತಿದ್ದಾರೆ. ಹಾಗೆ ಮಾಡಿದರೆ ಅದು ಯಾವಾಗ, ತಕ್ಷಣ ಅಥವಾ ಚುನಾವಣೆಯ ನಂತರ? ಪ್ರಧಾನಿ ಮೋದಿಯವರು ಅಭಿವೃದ್ಧಿಯ ಮಾತನ್ನಾಡಿ ಚುನಾವಣೆ ಗೆಲ್ಲಬಹುದಲ್ಲವೇ? ವಿಷಯವು ಭಾವನಾತ್ಮಕವಾಗಿದೆ ಎಂಬುದು ಅವನಿಗೆ ಮುಖ್ಯವಾಗಿದೆ. 2019ರಲ್ಲಿ ಪುಲ್ವಾಮಾ ನಂತರ ಹುತಾತ್ಮರ ಹೆಸರಿನಲ್ಲಿ ಮತಗಳನ್ನು ಕೇಳಲಾಯಿತು ಮತ್ತು ಸ್ವೀಕರಿಸಲಾಯಿತು. ಪುಲ್ವಾಮಾ ಹುತಾತ್ಮರ ಪತ್ನಿಯರ ಮಂಗಳಸೂತ್ರದ ಬಗ್ಗೆಯೂ ಪ್ರಶ್ನೆಯಿದೆ. ಮಾಜಿ ಗವರ್ನರ್ ಸತ್ಯಪಾಲ್ ಮಲಿಕ್ ಅವರ ಆರೋಪದ ಬಗ್ಗೆ ಏಕೆ ತನಿಖೆ ನಡೆಸಲಿಲ್ಲ ಎಂದು ಜನರು ಕೇಳುತ್ತಿದ್ದಾರೆ. ಪ್ರಧಾನಿ ಏಕೆ ಪ್ರತಿಕ್ರಿಯಿಸಲಿಲ್ಲ? 2024ರ ಚುನಾವಣೆಯಲ್ಲಿ ನಿರುದ್ಯೋಗಿ ಯುವಕರು ಭಾವೋದ್ವೇಗಕ್ಕೆ ಒಳಗಾಗದೇ ಇರುವುದಕ್ಕೆ ಕಾರಣ ಯುವಕರ ಕೆನ್ನೆ ಬತ್ತಿ ಹೋಗಿರುವುದು, ಹೊಟ್ಟೆ ಬತ್ತಿ ಹೋಗಿರುವುದು, ಮುಸ್ಲಿಮರ ಮೇಲಿನ ದ್ವೇಷದ ಹೆಸರಿನಲ್ಲಿ ಇನ್ನು ಮುಂದೆ ಬಡಾಯಿ ಕೊಚ್ಚಿಕೊಳ್ಳುವಂತಿಲ್ಲ. ಅವರು ತಮ್ಮ ಎದೆಯನ್ನು ಉಬ್ಬಿಕೊಳ್ಳಲು ಸಾಧ್ಯವಾಗುತ್ತಿಲ್ಲವೇ? ಮನೆ ಓಡುತ್ತಿಲ್ಲ. ಈ ದ್ವೇಷದಿಂದ ಅವರು ದೇಶವನ್ನು ಹೇಗೆ ನಡೆಸುತ್ತಾರೆ? ನನ್ನ ಚಾನೆಲ್ನ ವಿಡಿಯೋದಲ್ಲಿ ಪ್ರಧಾನಿ ಭಾಷಣದ ಈ ಭಾಗವನ್ನು ಬಳಸಲು ನನಗೆ ನಾಚಿಕೆಯಾಗುತ್ತಿದೆ. ನಿಮಗೂ ನಾಚಿಕೆಯಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ಈ ಹಿಂದೆ ತಮ್ಮ ಸರಕಾರ ಅಧಿಕಾರದಲ್ಲಿದ್ದಾಗ ದೇಶದ ಆಸ್ತಿಯಲ್ಲಿ ಮುಸ್ಲಿಮರಿಗೆ ಮೊದಲ ಹಕ್ಕು ಎಂದು ಹೇಳಿದ್ದರು. ಅಂದರೆ ಈ ಆಸ್ತಿಯನ್ನು ವಸೂಲಿ ಮಾಡಿ ಯಾರಿಗೆ ಹಂಚುತ್ತಾರೆ? ಮತ್ತು ಕ್ವಾಟ್ ಹೆಚ್ಚು ಮಕ್ಕಳಿರುವವರಿಗೆ ಹಂಚುತ್ತಾರೆ, ನುಸುಳುಕೋರರಿಗೆ ಹಂಚುತ್ತಾರೆ. ನಿಮ್ಮ ಹಣದುಬ್ಬರದ ಹಣವನ್ನು ನುಸುಳುಕೋರರಿಗೆ ನೀಡುತ್ತೀರಾ? ಇದನ್ನು ನೀವು ಒಪ್ಪುತ್ತೀರಾ? ತಾಯಂದಿರ ಚಿನ್ನಕ್ಕೆ ಲೆಕ್ಕ ಹಾಕುತ್ತೇವೆ ಎಂದು ಕಾಂಗ್ರೆಸ್ನ ಈ ಪ್ರಣಾಳಿಕೆ ಹೇಳುತ್ತಿದೆ. ಮತ್ತು ಸಹೋದರಿಯರೇ, ಅದರ ಮೌಲ್ಯವನ್ನು ಪರಿಶೀಲಿಸಿ ಮಾಹಿತಿಯನ್ನು ಪಡೆದುಕೊಳ್ಳಿ ಮತ್ತು ನಂತರ ಅದನ್ನು ಹಂಚುತ್ತಾರೆ. ಮತ್ತು ಮನಮೋಹನ್ ಸಿಂಗ್ ಅವರ ಸರ್ಕಾರವು ಯಾರಿಗೆ ಆಸ್ತಿಯ ಮೇಲೆ ಮುಸ್ಲಿಮರಿಗೆ ಮೊದಲ ಹಕ್ಕು ಎಂದು ಹೇಳಿದ್ದಾರೋ ಅವರಿಗೆ ಹಂಚುತ್ತಾರೆ. ನಕ್ಸಲರೇ, ಅವರು ನಿಮ್ಮ ಮಂಗಳಸೂತ್ರವನ್ನು ಉಳಿಸಲು ಬಿಡುವುದಿಲ್ಲ. ನಾನು ಇದನ್ನು ಹೇಳಲು ಬಂದಿದ್ದೇನೆ. ಈ ಭಾಷಣದಲ್ಲಿ ಹಲವು ಸುಳ್ಳುಗಳಿವೆ, ಆದರೆ ಒಂದು ವಿಷಯದ ವಿರುದ್ಧ ದ್ವೇಷವಿದೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸುಳ್ಳು, ಜನಸಂಖ್ಯೆಯ ಬಗ್ಗೆ ಸುಳ್ಳು, ಮಂಗಳಸೂತ್ರದ ಬಗ್ಗೆ ಸುಳ್ಳು, ಆಸ್ತಿ ಹಂಚಿಕೆಯಲ್ಲಿ ಸುಳ್ಳು ಇದೆ ಮತ್ತು ದ್ವೇಷವಿದೆ. ಮುಸ್ಲಿಮರ ವಿರುದ್ಧ ನಾವು ಈ ವಿಡಿಯೋವನ್ನು ಮತ್ತೆ ಮತ್ತೆ ಮಾಡಬೇಕಾಗಿದೆ, ಏಕೆಂದರೆ ಈ ಜನರು ಪ್ರತಿ ಬಾರಿಯೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಬೇಕು ಮತ್ತು ಇತರರಿಗೆ ತೋರಿಸಬೇಕು. ಹೌಸಿಂಗ್ ಸೊಸೈಟಿಯ ಅಣ್ಣತಮ್ಮಂದಿರು ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯಲ್ಲಿ ದಿನವಿಡೀ ಇಂತಹ ಸುಳ್ಳುಗಳನ್ನು ಹರಡುತ್ತಾರೆ. ಮುಸ್ಲಿಮರ ವಿರುದ್ಧ ದ್ವೇಷವನ್ನು ಹರಡಿದ ಚಿಕ್ಕಪ್ಪನವರು ಈಗ ಕೆಟ್ಟ ಸ್ಥಿತಿಯಲ್ಲಿದ್ದಾರೆ. ಆದರೆ ನಿಮ್ಮಲ್ಲಿ ಅಂತಹ ಚಿಕ್ಕಪ್ಪನಿದ್ದರೆ ಅವರು ಬದುಕಲು ಸಾಧ್ಯವಿಲ್ಲ. ಮನೆ ಅವನ ಬಗ್ಗೆ ಜಾಗರೂಕರಾಗಿರಿ ಮತ್ತು ಚಿಕ್ಕಪ್ಪನ ವಯಸ್ಸು 40-50 ಅಥವಾ 60 ವರ್ಷಕ್ಕಿಂತ ಹೆಚ್ಚಿರಬಹುದು. ಮಂಗಳಸೂತ್ರ ವಿತರಿಸುವುದಾಗಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಏನಾದರೂ ಹೇಳಿದೆಯೇ? ಮಂಗಳಸೂತ್ರ ನೀಡುವುದಾಗಿ ಪಕ್ಷಗಳು ಭರವಸೆ ನೀಡುತ್ತವೆ. ಈ ದೇಶದಲ್ಲಿ ಅದನ್ನು ಕಸಿದು ಹಂಚುವ ಬಗ್ಗೆ ಯಾರು ಮಾತನಾಡುತ್ತಾರೆ? ಪ್ರಧಾನಿ ಮತ್ತು ಹ್ಯಾಶ್-39 ಕಾಂಗ್ರೆಸ್ನ ಈ ಪ್ರಣಾಳಿಕೆಯಲ್ಲಿ ಅವರು ಲೆಕ್ಕ ಹಾಕುತ್ತಾರೆ ಎಂದು ಹೇಳುತ್ತಿದ್ದಾರೆ. ತಾಯಂದಿರು ಮತ್ತು ಸಹೋದರಿಯರ ಚಿನ್ನ, ಅದನ್ನು ಹೊದಿಸಿ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ ಮತ್ತು ಅದನ್ನು ತಾಯಂದಿರು ಮತ್ತು ಸಹೋದರಿಯರಿಗೆ ಹಂಚುತ್ತಾರೆ. ಅವರು ನಿಮ್ಮ ಮಂಗಳಸೂತ್ರವನ್ನು ಸಹ ಉಳಿಯಲು ಬಿಡುವುದಿಲ್ಲ. ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ತಾಯಂದಿರು ಮತ್ತು ಸಹೋದರಿಯರ ಖಾತೆಯನ್ನು ಹಂಚುತ್ತೇವೆ ಎಂದು ಎಲ್ಲಿಯೂ ಹೇಳಿಲ್ಲ. ಆದರೆ ಪ್ರಧಾನಿ ಮೋದಿಯವರು ಇದನ್ನು ಹೇಳಲು ಸಾಧ್ಯವೇ? ಬಡ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ನೀಡುವುದಾಗಿ ಭರವಸೆ ನೀಡಿದರು. ಅವರು ಮಹಿಳೆಯರಿಗೆ 2 ಲಕ್ಷ ಕೊಡುತ್ತಾರೆ. ಆದರೆ ಇಲ್ಲಿ ಅವರು ಮುಸಲ್ಮಾನರ ಬಗ್ಗೆ ಯಾವುದೇ ಭರವಸೆ ನೀಡುವುದಿಲ್ಲ. ಅವರು ತಮ್ಮ ಮಂಗಳಸೂತ್ರವನ್ನು ತೆಗೆದುಕೊಂಡು ಮುಸ್ಲಿಮರಿಗೆ ನೀಡುತ್ತಾರೆ ನಿಮ್ಮ ಪ್ರಧಾನಿಯ ಮಟ್ಟ ಮತ್ತು ಕೋಟ್ ಮತ್ತು ಕೋಟ್. ನಾವು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು ಎಚ್ಚರಿಕೆಯಿಂದ ನೋಡಿದ್ದೇವೆ. ಪ್ರತಿ ಪದವನ್ನು ಓದಿ, ಅದರಲ್ಲಿ ಎಲ್ಲೂ ಮುಸ್ಲಿಂ ಮತ್ತು ಹಿಂದೂಗಳ ಪ್ರಸ್ತಾಪವಿಲ್ಲ. ನಂತರ ಮಂಗಳಸೂತ್ರ ಅಥವಾ ತಾಯಿ ಮತ್ತು ಸಹೋದರಿಯರ ಚಿನ್ನದ ಖಾತೆಯ ಪ್ರಸ್ತಾಪವಿಲ್ಲ.
ಖಂಡಿತ ಇಲ್ಲ. ನಿಮಗೆ ನೆನಪಿದೆ, ನೋಟು ಅಮಾನ್ಯೀಕರಣದ ಸುದ್ದಿಗಳು ತಾಯಂದಿರು ಮತ್ತು ಸಹೋದರಿಯರ ಉಳಿತಾಯವು ವ್ಯರ್ಥವಾಯಿತು. ಅದಕ್ಕಾಗಿ ಅವರು ವಿಷಾದ ವ್ಯಕ್ತಪಡಿಸಿಲ್ಲ. ತಾಯಂದಿರು ಮತ್ತು ಸಹೋದರಿಯರ ಸಂಪಾದನೆಯನ್ನು ನಾಶಪಡಿಸಿದರು, ಕುಟುಂಬದ ರಹಸ್ಯ ಹಣವನ್ನು ನಾಶಪಡಿಸಿದರು. ಅದೇ ವ್ಯಕ್ತಿ ಈಗ ಮುಸ್ಲಿಮರ ಹೆಸರಿನಲ್ಲಿ ಆ ತಾಯಂದಿರು ಮತ್ತು ಸಹೋದರಿಯರನ್ನು ಹೆದರಿಸುತ್ತಿದ್ದಾರೆ. ಆದರೆ 2016ರಲ್ಲಿ ಕಾಂಗ್ರೆಸ್ ಅವರ ಮಂಗಳಸೂತ್ರವನ್ನು ತೆಗೆದುಕೊಂಡು ಅದನ್ನು ಮುಸ್ಲಿಮರಿಗೆ ಹಂಚುತ್ತದೆ. ಎಷ್ಟೋ ಮಹಿಳೆಯರಲ್ಲಿ 1,000, ಕೆಲವರಲ್ಲಿ 50,000, ಕೆಲವರ ಉಳಿತಾಯ ವ್ಯರ್ಥವಾಯಿತು ಎಂದು ಪ್ರಧಾನಿ ಮೋದಿಗೆ ಸ್ಪಷ್ಟವಾಗಿ ಗೊತ್ತಿದೆ. ನಾನು ಹೇಳುವ ರೀತಿಯಲ್ಲಿ ಮಾಧ್ಯಮಗಳು ಹೇಳುವುದಿಲ್ಲ, ಅದನ್ನು ಮುದ್ರಿಸಿ. ಆದ್ದರಿಂದ ಈ ಸತ್ಯವು ಮಹಿಳೆಯರಿಗೆ ತಲುಪುವುದಿಲ್ಲ. ಕಾಂಗ್ರೆಸ್ ಬಡ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ನೀಡಲಿದೆ ಎಂದು ಪತ್ರಿಕೆಗಳು ಮುದ್ರಿಸುವುದಿಲ್ಲ. ಅದಕ್ಕೆ ತದ್ವಿರುದ್ಧವಾಗಿ ಈಗ ಭಯ. ಕಾಂಗ್ರೆಸ್ ಮಂಗಳಸೂತ್ರ ಕಿತ್ತುಕೊಳ್ಳಲು ಹೊರಟಿದೆ ಎಂಬ ವದಂತಿ ಹಬ್ಬುತ್ತಿದೆ. ಇದು ಸಂಪೂರ್ಣ ಸುಳ್ಳು. ಇದಕ್ಕೆ ವಿರುದ್ಧವಾಗಿ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ ಮಾತು ಕೇಳಿ ನಾಯಕ ಪವನ್ ಖೇರಾ ಮತ್ತು ಕೋಟ್, ಪ್ರಧಾನಿ ಮೋದಿ ಇಂದು ಮತ್ತೆ ಸುಳ್ಳು ಹೇಳಿದ್ದಾರೆ. ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ಸುಳ್ಳುಗಳನ್ನು ಹಬ್ಬಿಸಿ ದೇಶವನ್ನು ಒಡೆಯುತ್ತಿದ್ದಾರೆ. ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಎಲ್ಲಿಯಾದರೂ ಹಿಂದೂ ಮುಸ್ಲಿಂ ಎಂದು ಬರೆದಿದ್ದರೆ ತೋರಿಸಲಿ ಎಂದು ಪ್ರಧಾನಿ ಮೋದಿಗೆ ಸವಾಲು ಹಾಕುತ್ತೇನೆ. ಮತ್ತು ಹ್ಯಾಶ್-39 ಸಾಮಾನ್ಯವಾಗಿ ಇಂತಹ ಹೇಳಿಕೆಗಳಿಗೆ ಕಾಂಗ್ರೆಸ್ ಪ್ರತಿಕ್ರಿಯೆ ನೀಡುವುದಿಲ್ಲ. ತಮ್ಮ ನಿರೂಪಣೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಆದರೆ ಈ ಬಾರಿ ಅನೇಕ ಕಾಂಗ್ರೆಸ್ ನಾಯಕರು ಈ ಸುಳ್ಳು ಮತ್ತು ದ್ವೇಷವನ್ನು ನಿರಾಕರಿಸಿದರು ಮತ್ತು ಈ ವಿಷಯದ ಬಗ್ಗೆ ಚುನಾವಣಾ ಆಯೋಗವನ್ನು ಭೇಟಿ ಮಾಡಿದರು. ಕಾಂಗ್ರೆಸ್ ಪ್ರಣಾಳಿಕೆ ಕುರಿತು ಚರ್ಚಿಸಲು ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಲು ಸಮಯ ಕೋರಿದ್ದಾರೆ. ರಾಹುಲ್ ಗಾಂಧಿ ಮತ್ತು ಇತರ ಕಾಂಗ್ರೆಸ್ ನಾಯಕರು 21 ಏಪ್ರಿಲ್ ರಾತ್ರಿ ಟ್ವೀಟ್ ಮಾಡಲು ಪ್ರಾರಂಭಿಸಿದರು. ರಾಹುಲ್ ಗಾಂಧಿ ಮತ್ತು ಕೋಟ್, ಮೊದಲ ಹಂತದ ಮತದಾನದಲ್ಲಿ ನಿರಾಶೆಗೊಂಡ ನಂತರ ನರೇಂದ್ರ ಮೋದಿಯವರ ಸುಳ್ಳುಗಳ ಮಟ್ಟ ತುಂಬಾ ಕುಸಿದಿದೆ. ಭಯದಿಂದ ಅವರು ಈಗ ಸಾರ್ವಜನಿಕರನ್ನು ಸಮಸ್ಯೆಗಳಿಂದ ದೂರವಿಡಲು ಬಯಸುತ್ತಾರೆ. ಕಾಂಗ್ರೆಸ್ನ ಕ್ರಾಂತಿಕಾರಿ ಪ್ರಣಾಳಿಕೆಗೆ ಸಿಗುತ್ತಿರುವ ಅಪಾರ ಬೆಂಬಲದ ಟ್ರೆಂಡ್ಗಳು ಬರಲಾರಂಭಿಸಿವೆ. ದೇಶವು ಈಗ ತನ್ನ ಸಮಸ್ಯೆಗಳ ಮೇಲೆ ಮತ ಚಲಾಯಿಸುತ್ತದೆ, ಅದರ ಉದ್ಯೋಗ, ಕುಟುಂಬ ಮತ್ತು ಭವಿಷ್ಯಕ್ಕಾಗಿ ಮತ ಚಲಾಯಿಸುತ್ತದೆ. ಭಾರತವು ದಾರಿ ತಪ್ಪುವುದಿಲ್ಲ ಮತ್ತು ಕೋಟ್, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹಿಂದೂ ಮಹಿಳೆಯರ ಮಂಗಳಸೂತ್ರ ಅಥವಾ ಚಿನ್ನವನ್ನು ತೆಗೆದುಕೊಂಡು ಮುಸ್ಲಿಮರಿಗೆ ನೀಡಲಾಗುವುದು ಎಂದು ಎಲ್ಲಿ ಬರೆಯಲಾಗಿದೆ ಎಂಬುದನ್ನು ಪ್ರಧಾನಿ ಮೋದಿ ತೋರಿಸಬೇಕು. ನಾವು ವ್ಯಾಪಕವಾಗಿ ಹುಡುಕಿದ್ದೇವೆ. ನೀವು ಕಾಂಗ್ರೆಸ್ ವೆಬ್ಸೈಟ್ಗೆ ಹೋಗಿ ಹುಡುಕಬಹುದು. ಪ್ರಣಾಳಿಕೆಯನ್ನು ನೀವೇ ಓದಿ ನಮ್ಮ ವಿವರಣೆಯಲ್ಲಿ ನೀವು ಅದನ್ನು ನೋಡಬಹುದು. ಮತ್ತು ಕ್ವಾಟ್, ನೀವು ಹೇಳಿದ್ದನ್ನು ನೀವು ಅಲಂಕಾರದ ಮಿತಿಯನ್ನು ದಾಟಿದ್ದೀರಿ. ಪಾಪವಾಗಿದೆ, ನೀವು ಮಂಗಳಸೂತ್ರದ ಬಗ್ಗೆ ಮಾತನಾಡಿದ್ದೀರಿ. ಮಂಗಳಸೂತ್ರದ ಬಗ್ಗೆ ಮಾತನಾಡಲು ನಿಮಗೆ ಎಷ್ಟು ಧೈರ್ಯ? ನಿಮ್ಮ ಮಂಗಳಸೂತ್ರವನ್ನು ಜನರಿಗೆ ಹಂಚುತ್ತೇವೆ ಎಂದು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಬರೆಯಲಾಗಿದೆ ಎಂದಿದ್ದೀರಿ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನಾನು ನಿಮಗೆ ಸವಾಲು ಹಾಕುತ್ತೇನೆ. ನೀವು ಯಾವ ಪ್ರಣಾಳಿಕೆಯನ್ನು ಓದುತ್ತಿದ್ದೀರಿ? ಇದರಲ್ಲಿ ಬರೆಯಲಾಗಿದೆ ಜನರ ಆಸ್ತಿ ತೆಗೆದುಕೊಂಡು ಹಂಚುತ್ತೇವೆ ಎಂದು ಎಲ್ಲಿ ಬರೆದಿದ್ದಾರೆ? ನೀವು ನಿರಂತರವಾಗಿ ಸುಳ್ಳು ಹೇಳುತ್ತಿರುವುದು ಯಾವ ರೀತಿಯ ಪ್ಯಾನಿಕ್? ಒಂದು ಸಮುದಾಯದ ಬಗ್ಗೆ ಸುಳ್ಳು ಹೇಳುತ್ತೀರಿ, ನಮ್ಮ ಪ್ರಣಾಳಿಕೆ ಬಗ್ಗೆ ಸುಳ್ಳು ಹೇಳುತ್ತೀರಿ. ಮಂಗಳಸೂತ್ರದ ವಿಷಯ ಕಾಳ್ಗಿಚ್ಚಿನಂತೆ ಹಬ್ಬಲು ಸಾಕಷ್ಟು ಯೋಚಿಸಿದ ಬಳಿಕ ಈ ಸುಳ್ಳನ್ನು ಹೇಳಲಾಗಿದೆ. ಕಾಂಗ್ರೆಸ್ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ನೀಡಲಿದೆ ಎಂಬ ಸತ್ಯವನ್ನು ಎದುರಿಸಲು ಬಿಜೆಪಿ ಬಯಸುತ್ತದೆಯೇ? 1 ವರ್ಷ ಈ ಭರವಸೆಯನ್ನು ಯಾವುದೇ ರೀತಿಯಲ್ಲಿ ಹರಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಮಂಗಳಸೂತ್ರವನ್ನು ತೆಗೆದುಕೊಂಡು ಮುಸ್ಲಿಮರಲ್ಲಿ ಹಂಚಲಾಗುತ್ತದೆ ಎಂಬ ಅವರ ಸುಳ್ಳು ವಾಸ್ತವವಾಗಿ ಮೋದಿಯವರು ಹಿಂದೂ ಮಹಿಳೆಯರನ್ನು ಮತ್ತು ಮುಸ್ಲಿಂ ಮಹಿಳೆಯರನ್ನು ಅವಮಾನಿಸಿದ್ದಾರೆಯೇ? ಅವರ ಮಂಗಳಸೂತ್ರವನ್ನು ತೆಗೆದುಕೊಂಡು ಅದನ್ನು ಮುಸ್ಲಿಮರಲ್ಲಿ ಹಂಚುವುದು ಬಹಳ ದೊಡ್ಡ ಸುಳ್ಳು. ಯಾರಾದರೂ ಅವರ ಮಂಗಳಸೂತ್ರವನ್ನು ಕೇಳಿದರೆ ಅವರು ಅದನ್ನು ನೀಡುತ್ತಾರೆಯೇ? 2ನೆಯದಾಗಿ, ಅವರು ತಮ್ಮ ಹಿಂದೂ ಸಹೋದರಿಯರ ವೈವಾಹಿಕ ಆನಂದದ ಸಂಕೇತವಾದ ಮಂಗಳಸೂತ್ರವನ್ನು ತೆಗೆದುಕೊಂಡು ಅದನ್ನು ಧರಿಸುವಷ್ಟು ಮುಸ್ಲಿಂ ಮಹಿಳೆಯರಿಗೆ ತಿಳಿದಿದೆಯೇ? ಹಲವೆಡೆ ಮುಸ್ಲಿಂ ಮಹಿಳೆಯರು ಹಿಂದೂ ಮಹಿಳೆ ಧರಿಸುವ ಮಂಗಳಸೂತ್ರವನ್ನು ಅವರು ಧರಿಸುತ್ತಾರೆ ಎಂದು ಅವರ ನಂಬಿಕೆ ಹೇಳುತ್ತದೆಯೇ? ಆಗದ ಮಾಡಲಾಗದ ವಿಷಯಗಳ ಬಗ್ಗೆಯೂ ಪ್ರಧಾನಿ ಸುಳ್ಳು ಹೇಳಬಹುದು. ಪುರುಷರನ್ನು ಕೋಮುವಾದಿಗಳನ್ನಾಗಿ ಮಾಡಲಾಗಿದೆ. ಅವರ ಪುತ್ರರು ನಿರುದ್ಯೋಗಿಗಳಾದರೂ ಈಗ ಮಹಿಳೆಯರನ್ನು ಕೋಮುವಾದಿಗಳನ್ನಾಗಿ ಮಾಡಲಾಗುತ್ತಿದೆ. ಇದು ಅಪಾಯಕಾರಿ. ಪ್ರತಿ ವರ್ಷ ಬಡ ಮಹಿಳೆಗೆ 1 ಲಕ್ಷ ರೂಪಾಯಿ ಸಿಗುತ್ತದೆ ಎಂಬ ಕಾಂಗ್ರೆಸ್ ಭರವಸೆ ಈ ಮಹಿಳೆಯರಿಗೆ ತಲುಪಿದರೆ ಅದು ಕಷ್ಟ ಎಂದು ಮೋದಿ ಅರ್ಥಮಾಡಿಕೊಂಡಿದ್ದಾರೆ. ಹಾಗಾಗಿ ಮಹಿಳೆಯರ ಮಂಗಳಸೂತ್ರವನ್ನು ಕಾಂಗ್ರೆಸ್ ಕಸಿದುಕೊಳ್ಳುತ್ತದೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದು ಇದರಿಂದ ಮಹಿಳೆಯರು ಹೆದರುತ್ತಾರೆ. ಇದು ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ನಲ್ಲಿ ಮಾರ್ಚ್ 6ರಿಂದ ಸುದ್ದಿಯಾಗಿದೆ. ಕಳೆದ 4 ವರ್ಷಗಳಲ್ಲಿ ಈ ಮೂಲಕ ಹಣವನ್ನು ಎರವಲು ಪಡೆಯುವ ಅಂಕಿಅಂಶವು ಚಿನ್ನ ಮತ್ತು ಆಭರಣಗಳನ್ನು ಅಡಮಾನವಿಡುವುದು ಗಮನಾರ್ಹವಾಗಿ ಹೆಚ್ಚಾಗಿದೆ, ಶೇಕಡ 206ರಷ್ಟು. ಈ ಏರಿಕೆಯಿಂದಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಲರ್ಟ್ ಆಗುವಂತೆ ಮಾಡಿದೆ. 2020ರಲ್ಲಿ ಚಿನ್ನವನ್ನು ಒತ್ತೆ ಇಟ್ಟು 33,257 ಕೋಟಿ ರೂಪಾಯಿ ಮೊತ್ತದ ಸಾಲ ಪಡೆದಿದ್ದು 2023ರ 3ನೇ ತ್ರೈಮಾಸಿಕದಲ್ಲಿ 1 ಲಕ್ಷ ರೂಪಾಯಿ ಕೋಟಿಗೆ ಏರಿಕೆಯಾಗಿದೆ. 65,000 ರೂಪಾಯಿ ಕೋಟಿಗೂ ಹೆಚ್ಚು ಸಾಲ ತೆಗೆದುಕೊಳ್ಳಲಾಗಿದೆ. ಉದ್ಧವ್ ಶಿವಸೇನೆ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಮಾತು ಕೇಳಿ. ಮತ್ತು ಕ್ವಾಟ್, ಮಣಿಪುರದ 2 ಮಹಿಳೆಯರು, ನಂತರ ಅದು ಮುನ್ನೆಲೆಗೆ ಬಂದಿದೆ. ನಿಮಗೆ ಮೊದಲೇ ಮಾಹಿತಿ ಸಿಕ್ಕಿರಬೇಕು, ಆದರೆ ನೀವು ಮೌನವನ್ನು ಮುರಿಯಲಿಲ್ಲ. ನೀವು ನಮ್ಮನ್ನ ಬಿಡುವುದಿಲ್ಲವೇ ಎಂದು ತಾಯಂದಿರು ಮತ್ತು ಸಹೋದರಿಯರು ಖಂಡಿತವಾಗಿ ಕೇಳುತ್ತಾರೆ. ಮಂಗಳಸೂತ್ರಗಳನ್ನು ಅಡಮಾನವಿಟ್ಟಿದ್ದೀವಿ. ಹಣದುಬ್ಬರದ ಹೊಡೆತಕ್ಕೆ ಹೆಣಗಾಡುತ್ತಿರುವವರು 10 ವರ್ಷಗಳಿಂದಲೂ ಅವರ ಮನೆಗೆ ಬರುವ ಆದಾಯವೇನೂ ಹೆಚ್ಚಿಲ್ಲ. ಬಡತನದಿಂದಾಗಿ ಜನರು ಚಿನ್ನವನ್ನು ಅಡಮಾನ ಇಡುತ್ತಿದ್ದಾರೆ. ನಿಸ್ಸಂಶಯವಾಗಿ ಅವರಲ್ಲಿ ಬಲವಂತವಾಗಿ ಆಭರಣಗಳನ್ನು ಅಡಮಾನವಿಟ್ಟು ಸಾಲ ಪಡೆಯುವ ಮಹಿಳೆಯರು ಇರುತ್ತಾರೆ. ಪ್ರಧಾನಿ ಈ ಬಗ್ಗೆ ಮಾತನಾಡುವುದಿಲ್ಲ, ಆದರೆ ಹಿಂದೂ ಮಹಿಳೆಯರ ಮನಸ್ಸಿನಲ್ಲಿ ಮುಸ್ಲಿಂ ಮಹಿಳೆಯರ ಬಗ್ಗೆ ದ್ವೇಷ ಮತ್ತು ಅಸಹ್ಯವನ್ನು ಹರಡಲು ಅವರು ಖಂಡಿತವಾಗಿಯೂ ಸುಳ್ಳು ಹೇಳುತ್ತಾರೆ. ಕಾಂಗ್ರೆಸ್ ಅವರ ಮಂಗಳಸೂತ್ರವನ್ನು ತೆಗೆದುಕೊಂಡು ಮುಸ್ಲಿಮರಿಗೆ ಹಂಚುತ್ತದೆ. ಕೊರೋನಾ ಕಾಲದಲ್ಲಿ ರೈತರೊಂದಿಗೆ ಮಹಿಳೆಯರು ತಮ್ಮ ಚಿನ್ನವನ್ನು ಅಡಮಾನ ಇಡಲು ಆರಂಭಿಸಿದ್ದರು. ಆಗ ಪ್ರಧಾನಿ ಮಾಡಿದ್ದೇನು? ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಮತ್ತೆ ಮತ್ತೆ ಓದುತ್ತಿದ್ದೆವು, ಆದರೆ ಅಂಥದ್ದೇನೂ ಕಾಣಲಿಲ್ಲ. ಇನ್ನು ಕಾಂಗ್ರೆಸ್ ಸಂಪತ್ತು ಹಂಚುವ ಬಗ್ಗೆ ಮಾತನಾಡಿದೆಯೇ ಎಂಬ ವಿಚಾರಕ್ಕೆ ಬರೋಣ. ಕಾಂಗ್ರೆಸ್ ಸಂಪತ್ತನ್ನು ಸಂಗ್ರಹಿಸಿ ಮುಸ್ಲಿಮರಿಗೆ ಹಂಚುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಅಂಥದ್ದೇನಾದರೂ ಹೇಳಿದೆಯೇ? ಖಂಡಿತವಾಗಿಯೂ ಇಲ್ಲ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೂ ಹಿಂದೂ ಮತ್ತು ಮುಸ್ಲಿಂ ಎಂಬ ಪದಗಳನ್ನು ಉಲ್ಲೇಖಿಸಿಲ್ಲ. ಪ್ರಣಾಳಿಕೆಯ ಪುಟ ಸಂಖ್ಯೆ 28ರಲ್ಲಿ ಕಾಂಗ್ರೆಸ್ ನೀತಿಗಳಲ್ಲಿ ಸೂಕ್ತ ಬದಲಾವಣೆ ಮಾಡುವ ಮೂಲಕ ಸಂಪತ್ತು ಮತ್ತು ಆದಾಯದ ವಿಷಯದಲ್ಲಿ ಬೆಳೆಯುತ್ತಿರುವ ಅಸಮಾನತೆಯನ್ನು ಪರಿಹರಿಸುತ್ತದೆ ಎಂದು ಬರೆಯಲಾಗಿದೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ 5ರ ನಮ್ಮ ವಿಡಿಯೋವನ್ನು ನೀವು ನೋಡಬೇಕು. ಮತ್ತೆ ಮತ್ತೆ ನೋಡಿ, ಇನ್ನೂ 20 ಜನರಿಗೆ ತೋರಿಸು. ನಾವು ವಿಶ್ಲೇಷಣೆಯನ್ನು ವಿವರವಾಗಿ ಪ್ರಸ್ತುತಪಡಿಸಿದ್ದೇವೆ. ಪ್ರಧಾನಿಯವರ ಸುಳ್ಳು ಎಷ್ಟು ದೊಡ್ಡದು ಮತ್ತು ಅಪಾಯಕಾರಿ ಎಂದು ನೀವು ನೋಡಿದ್ದೀರಿ. ಅದನ್ನು ಹಿಡಿಯಲು ಇಷ್ಟು ಉದ್ದದ ವಿಡಿಯೋ ಬೇಕಾಯಿತು ಎಂದು ಸಣ್ಣ ಹೇಳಿಕೆಯಲ್ಲಿ ಹಲವು ಸುಳ್ಳುಗಳನ್ನು ಹೇಳುತ್ತಾನೆ. ಆಗಲೂ ಎಲ್ಲ ಸುಳ್ಳುಗಳನ್ನು ಇಲ್ಲಿಯವರೆಗೂ ಬಯಲಿಗೆಳೆಯಲು ಸಾಧ್ಯವಾಗಿಲ್ಲ. ಈ 10 ವರ್ಷಗಳಲ್ಲಿ ನಿಮ್ಮ ಮನೆಯನ್ನು ಎಷ್ಟು ದೊಡ್ಡ ಸುಳ್ಳುಗಳು ತಲುಪಿರಬಹುದು ಎಂದು ಯೋಚಿಸಿ. ತಾವು ಹೇಳಿದ ಮುಖ್ಯಾಂಶಗಳನ್ನೇ ಪತ್ರಿಕೆಗಳು ಮುದ್ರಿಸುತ್ತವೆ ಎಂಬುದು ಪ್ರಧಾನಿಗೆ ಗೊತ್ತಿದೆ. ಅವರು ಯಾವತ್ತೂ ತಮ್ಮದೇ ಆದ ಸಂಶೋಧನೆ ಮಾಡಿ ಪ್ರಧಾನಿ ಸುಳ್ಳು ಹೇಳಿದ್ದಾರೆ ಎಂದು ಓದುಗರಿಗೆ ಹೇಳುವುದಿಲ್ಲ. ಇಂದು ಅನೇಕ ಪತ್ರಿಕೆಗಳು ಅವರ ಹೇಳಿಕೆಯನ್ನು ಅಕ್ಷರಶಃ ಮುದ್ರಿಸಿವೆ. ಕೆಲವು ಪತ್ರಿಕೆಗಳು ಅವರ ಹೇಳಿಕೆಯನ್ನು ಪ್ರಶ್ನಿಸಿವೆ, ಆದರೆ ಮುಖಪುಟದಲ್ಲಿ ಶೀರ್ಷಿಕೆಯನ್ನು ಹಾಕಿವೆ. ಬೆಂಗಳೂರಿನ ದಿ ಹಿಂದೂ ಪತ್ರಿಕೆಯಲ್ಲಿ ಇದ್ದಂತೆ ಶೀರ್ಷಿಕೆಯನ್ನು ಮುದ್ರಿಸಲಾಗಿದೆ. ಇಂಡಿಯನ್ ಎಕ್ಸ್ಪ್ರೆಸ್ ಖರ್ಗೆಯವರ ಪ್ರತಿಕ್ರಿಯೆಯನ್ನು ಸಣ್ಣ ವಿಭಾಗದಲ್ಲಿ ಮುದ್ರಿಸಿದೆ, ಆದರೆ ಯಾವುದೇ ಟೀಕೆಗಳಿಲ್ಲದೆ ಮೊದಲ ಪುಟದಲ್ಲಿ ಮೋದಿಯವರ ಹೇಳಿಕೆಯನ್ನು ಪ್ರಮುಖವಾಗಿ ಮುದ್ರಿಸಿದೆ. ಟೈಮ್ಸ್ ಆಫ್ ಇಂಡಿಯಾದ ವಿಷಯವೂ ಇದೇ ಆಗಿದೆ. ಅಮರ್ ಉಜಾಲಾ ಅವರು ಅಕ್ಷರಶಃ ಮುದ್ರಿಸಿದ್ದಾರೆ, ಆದರೆ ಅದರ ಪಕ್ಕದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರ ಹೇಳಿಕೆಯನ್ನು ಮುದ್ರಿಸಲಾಗಿದೆ. ಖರ್ಗೆ ಅವರ ಹೇಳಿಕೆಗೂ ಪ್ರಧಾನಮಂತ್ರಿಯವರ ಹೇಳಿಕೆಗೂ ಯಾವುದೇ ಸಂಬಂಧವಿಲ್ಲ. ಪ್ರಧಾನಿಯವರ ಹೇಳಿಕೆಗೆ ಖರ್ಗೆಯವರು ಸಂಜೆಯೇ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದ್ದರೆ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದರು. ದೈನಿಕ್ ಜಾಗರಣದ ಶೀರ್ಷಿಕೆಯನ್ನು ನೋಡಿ. ಕಾಂಗ್ರೆಸ್ ನಿಮ್ಮ ಆಸ್ತಿಯನ್ನು ನುಸುಳುಕೋರರಿಗೆ ಮತ್ತು ಹೆಚ್ಚು ಮಕ್ಕಳಿರುವವರಿಗೆ ನೀಡುತ್ತದೆ ಎಂದು ಮಾತ್ರ ಬರೆಯಲಾಗಿದೆ. ನಿಸ್ಸಂಶಯವಾಗಿ ಜಾಗರಣದ ಓದುಗರಿಗೆ ಇದು ಮಾತ್ರ ತಿಳಿದಿದೆ. ಬಡ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ನೀಡುವುದಾಗಿ ಕಾಂಗ್ರೆಸ್ ಭರವಸೆ ನೀಡಿದ್ದು, ಅಂತಹ ಸ್ಥಳಗಳಲ್ಲಿ ದ್ವೇಷದ ಭಾಷಣಗಳನ್ನು ಪ್ರಮುಖವಾಗಿ ಮುದ್ರಿಸಲಾಗಿದೆ ಎಂಬುದು ಅವರಿಗೆ ತಿಳಿದಿಲ್ಲ. ನಿಮ್ಮ ಮನೆಯ ಪತ್ರಿಕೆಯನ್ನು ಮತ್ತೊಮ್ಮೆ ಹೊರತೆಗೆದು ನೋಡಿ ಮತ್ತು ಟೆಲಿಗ್ರಾಫ್ ಮುದ್ರಿಸಿದಂತೆಯೇ ಪ್ರಧಾನಿ ಹೇಗೆ ದ್ವೇಷ ಮತ್ತು ಸುಳ್ಳುಗಳನ್ನು ಹರಡಿದ್ದಾರೆ ಎಂಬುದನ್ನು ಓದುಗರಿಗೆ ತಿಳಿಸಲಾಗಿದೆ. ಪ್ರಧಾನಿ ಮೋದಿ ದ್ವೇಷದ ವಿಭಜನೆಯ ರಾಜಕಾರಣಕ್ಕೆ ಬಂದಿದ್ದಾರೆ ಎಂದು ಟೆಲಿಗ್ರಾಫ್ ಬರೆದುಕೊಂಡಿದೆ. ಅನೇಕ ಪತ್ರಿಕೆಗಳು ಟೆಲಿಗ್ರಾಫ್ನಂತಹ ಓದುಗರನ್ನು ಎಚ್ಚರಿಸಿಲ್ಲ. ಜಾಗರೂಕರಾಗಿರಿ. ಇಂದು ದಿನಪತ್ರಿಕೆಗಳನ್ನು ಓದಿ ಮತ್ತು ಸುದ್ದಿವಾಹಿನಿಗಳನ್ನು ವೀಕ್ಷಿಸಿ, ಇಲ್ಲದಿದ್ದರೆ ನಿಮಗೆ ನಂತರ ಸಮಯವಿಲ್ಲ. ಇವುಗಳನ್ನು ಓದುವ ಮೂಲಕ ನಿಮ್ಮ ಮಗ ಮೊದಲು ಕೋಮುವಾದಿಯಾಗಬಹುದು ಮತ್ತು ಅಂತಿಮವಾಗಿ ದಂಗೆಕೋರನಾಗಿ ಬದಲಾಗಬಹುದು, ದ್ವೇಷದ ಹಿಡಿತದಲ್ಲಿ ಸಿಲುಕಿಕೊಳ್ಳಬಹುದು. ನಮ್ಮ ವಿಡಿಯೋ ಉದ್ದವಾಗಿದೆ, ಆದರೆ ಇದು ಅನೇಕ ವಿಷಯಗಳನ್ನು ಬಹಿರಂಗಪಡಿಸುತ್ತದೆ. ಗೋದಿ ಮಾಧ್ಯಮದ ಪತ್ರಿಕೆಗಳು ಮತ್ತು ಚಾನೆಲ್ಗಳು ಹೇಗೆ ನಿಮ್ಮ ಹೃದಯ ಮತ್ತು ಮನಸ್ಸಿನಲ್ಲಿ ದ್ವೇಷವನ್ನು ತುಂಬುತ್ತಿವೆ ಎಂಬುದನ್ನು ನೀವು ನೋಡಬಹುದು. ನಮ್ಮ ಆಸ್ತಿಯನ್ನು ಸಂಗ್ರಹಿಸಿ ಮುಸ್ಲಿಮರಿಗೆ ಹಂಚುತ್ತೇವೆ ಎಂದು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಎಲ್ಲಿಯೂ ಬರೆದಿಲ್ಲ. ಬಡವರಿಗೆ ಹಂಚುವುದಾಗಿಯೂ ಬರೆದಿಲ್ಲ. ಬಡವರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸರ್ಕಾರದ ನೀತಿಗಳನ್ನು ಬದಲಾಯಿಸುವ ಬಗ್ಗೆ ಕಾಂಗ್ರೆಸ್ ಮಾತನಾಡಿದೆ. ಇದರಿಂದ ಪ್ರಧಾನಿಗೆ ತುಂಬಾ ನೋವಾಗಿದ್ದು ಹಿಂದೂ ವಿರೋಧಿ ಬಣ್ಣ ಹಚ್ಚಿದ್ದಾರೆ. ಪ್ರತಿ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಇದನ್ನೇ ಹೇಳುತ್ತಾರೆ. ಕೇಳು, ನಾವು ಹಿಂದೂಗಳಿಂದ ತೆಗೆದುಕೊಂಡು ಮುಸ್ಲಿಮರಿಗೆ ಕೊಡುತ್ತೇವೆ ಎಂದು ಅವರು ಎಂದಾದರೂ ಸುಳಿವು ನೀಡಿದ್ದಾರೆಯೇ? ಬದಲಿಗೆ 22 ಜನರ ಸಾಲ ಮನ್ನಾ ಮಾಡಿದ್ದು ಹೇಗೆ ಶ್ರೀಮಂತರು ಶ್ರೀಮಂತರಾಗುತ್ತಿದ್ದಾರೆ ಎಂಬುದನ್ನು ರಾಹುಲ್ ಹೇಳುತ್ತಿದ್ದಾರೆ. ಆರ್ಥಿಕ ಅಸಮಾನತೆ ಮತ್ತು ಕಾಂಗ್ರೆಸ್ ಪ್ರಣಾಳಿಕೆಯ ಬಗ್ಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಲು ನಾನು ನಿಮ್ಮನ್ನು ವಿನಂತಿಸುತ್ತೇನೆ. ಏಪ್ರಿಲ್ 5 ಮತ್ತು ಏಪ್ರಿಲ್ 15 ನಮ್ಮ ಸಂಚಿಕೆಗಳಲ್ಲಿ ಎರಡೂ ಪಕ್ಷಗಳ ಪ್ರಣಾಳಿಕೆಗಳಲ್ಲಿ ನಮ್ಮ ಪ್ರದರ್ಶನವನ್ನು ನೀವು ವೀಕ್ಷಿಸಬಹುದು. ಶ್ರೀಮಂತರು ಹೇಗೆ ಶ್ರೀಮಂತರಾಗಿದ್ದಾರೆ ಎಂಬುದನ್ನು ಇದು ವಿವರಿಸುತ್ತದೆ. ಮೋದಿ ಆಡಳಿತದಲ್ಲಿ ಜನ ಸಾಮಾನ್ಯರು, ಮಧ್ಯಮ ವರ್ಗದವರು, ಬಡವರ ಸ್ಥಿತಿ ಹದಗೆಟ್ಟಿದೆ. 70% ಜನಸಂಖ್ಯೆಯು ಬಡವರಾಗಿದ್ದು ಅವರ ಎಲ್ಲ ಒಟ್ಟು ಸಂಪತ್ತು ಜನಸಂಖ್ಯೆಯ 1% ಒಡೆತನದಲ್ಲಿರುವ ದೇಶವನ್ನು ನೀವು ಬಯಸುತ್ತೀರಾ? ಇದು ಒಳ್ಳೆಯದೇ? ಬದಲಾವಣೆ ಮತ್ತು ತನ್ನ ನೀತಿಗಳನ್ನು ಸರಿಪಡಿಸುವ ಬಗ್ಗೆ ಕಾಂಗ್ರೆಸ್ ಮಾತನಾಡಿದರೆ ಅದರಲ್ಲಿ ತಪ್ಪೇನು? ಆದರೆ ಮಂಗಳಸೂತ್ರ ತೆಗೆದುಕೊಂಡು ಮುಸ್ಲಿಮರಿಗೆ ಹಂಚುವುದಾಗಿ ಕಾಂಗ್ರೆಸ್ ಎಲ್ಲಿಯೂ ಹೇಳಿಲ್ಲ. ಸಾರ್ವಜನಿಕ ಕಲ್ಯಾಣ ವಿಭಾಗದಲ್ಲಿ ಪುಟ 29 ಕಾಂಗ್ರೆಸ್ ಸಾರ್ವಜನಿಕ ಕಲ್ಯಾಣವು ಕೆಲಸ ಮತ್ತು ಸಂಪತ್ತಿನ ಸೃಷ್ಟಿಯ ಗುರಿ ಎಂದು ಬರೆದಿದೆ. ಬಿಜೆಪಿ ಎನ್ಡಿಎಯ ತಾರತಮ್ಯ ನೀತಿಗಳಿಂದಾಗಿ ಭಾರತದ ಜನರು ಆರ್ಥಿಕವಾಗಿ ವಿಭಜನೆಗೊಂಡಿದ್ದಾರೆ. ಅತಿ ಸಣ್ಣ ವರ್ಗದ ಅತಿ ಶ್ರೀಮಂತರು, ದೊಡ್ಡ ಮಧ್ಯಮ ವರ್ಗ, ಬಡತನ ರೇಖೆಗಿಂತ ಮೇಲಿರುವ ದೊಡ್ಡ ವರ್ಗ ಆದರೆ ಮಧ್ಯಮ ವರ್ಗದಲ್ಲಿಲ್ಲ, ಮತ್ತು ದೇಶದಲ್ಲಿ ಸುಮಾರು 22 ಕೋಟಿ ಬಡವರು ಇದ್ದಾರೆ. ಬಡವರ ಕಲ್ಯಾಣವೇ ಕಾಂಗ್ರೆಸ್ ಸರ್ಕಾರದ ಆದ್ಯತೆ. ಮುಂದಿನ 10 ವರ್ಷಗಳಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ 22 ಕೋಟಿ ಜನರನ್ನು ಮೇಲೆತ್ತಲು ಕಾಂಗ್ರೆಸ್ ಪ್ರಯತ್ನಿಸಲಿದೆ. ಅವರು ಶಿಕ್ಷಣ, ಆರೋಗ್ಯ, ವಸತಿ, ಕುಡಿಯುವ ನೀರು, ನೈರ್ಮಲ್ಯ, ವಿದ್ಯುತ್ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಉದ್ಯೋಗಾವಕಾಶಗಳು ಮತ್ತು ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಅನುವು ಮಾಡಿಕೊಡುವ ಗುರಿಯನ್ನು ಹೊಂದಿದ್ದಾರೆ. ಆರ್ಥಿಕವಾಗಿ ಉನ್ನತ ಸ್ಥಾನದಲ್ಲಿರುವ ಇತರರೊಂದಿಗೆ ಸ್ಪರ್ಧಿಸಲು ಅವರನ್ನು ಬಲಶಾಲಿ ಮತ್ತು ಸ್ವಾವಲಂಬಿಗಳನ್ನಾಗಿ ಮಾಡುತ್ತಾರೆ. ಬಡವರ ಕಲ್ಯಾಣಕ್ಕಾಗಿ ನೀತಿಗಳನ್ನು ರೂಪಿಸುವುದಾಗಿದೆ. ಅಂಬಾನಿಗಳು ಮತ್ತು ಅದಾನಿಗಳು ಮಾತ್ರ ಇರುವ ಭಾರತವನ್ನು ನೀವು ಬಯಸುತ್ತೀರಾ? ಮತ್ತು ಸಾಮಾನ್ಯ ಜನರಲ್ಲಿ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಸಾಕಷ್ಟು ಹಣವಿಲ್ಲವೇ? ಕಾಂಗ್ರೆಸ್ ಇದನ್ನು ಸರಿಪಡಿಸದಿದ್ದರೆ ಮತ ಏಕೆ? ಮೋದಿಯವರ ಆಡಳಿತದಲ್ಲಿ ಶ್ರೀಮಂತರು ಶ್ರೀಮಂತರಾಗುತ್ತಿದ್ದಾರೆ ಎಂದು ಬಿಜೆಪಿಯನ್ನು ಟೀಕಿಸಿದಾಗ ಅದರ ಆಡಳಿತವು ಹೇಗೆ ಭಿನ್ನವಾಗಿರುತ್ತದೆ ಎಂಬುದನ್ನು ವಿವರಿಸಬೇಕು. ಆದರೆ ಕಾಂಗ್ರೆಸ್ ನೀತಿಗಳನ್ನು ರೂಪಿಸುವುದಾಗಿ ಹೇಳಿದೆ. ಹಿಂದೂ ತಾಯಂದಿರು ಮತ್ತು ಸಹೋದರಿಯರಿಂದ ಚಿನ್ನವನ್ನು ತೆಗೆದುಕೊಂಡು ಮುಸ್ಲಿಮರಿಗೆ ಹಂಚುವುದಾಗಿ ಹೇಳಿಲ್ಲ. ಅದೇ ರೀತಿ ಕಾಂಗ್ರೆಸ್ ಪ್ರಣಾಳಿಕೆಯು ಮುಸ್ಲಿಂ ಲೀಗ್ನ ಚಿಂತನೆಯಿಂದ ಕೂಡಿದೆ ಎಂದು ಅಜ್ಮೀರ್ ರ್ಯಾಲಿಯಲ್ಲಿ ಪ್ರಧಾನಿ ಹೇಳಿದ್ದಾರೆ. ಕಾಂಗ್ರೆಸ್ ಈ ರೀತಿ ಯೋಚಿಸಬಹುದೇ? ಯಾವ ರಾಜಕೀಯ ಪಕ್ಷವೂ ಇದನ್ನು ಮಾಡುವುದಿಲ್ಲ. ಆದರೆ ಪ್ರಧಾನಿಯವರ ಈ ಸುಳ್ಳಿನ ಕುರಿತು ನೀವು ಏಪ್ರಿಲ್ 8ರಿಂದ ನಮ್ಮ ವಿಡಿಯೋವನ್ನು ನೋಡಬೇಕು. ಮುಸ್ಲಿಮರ ಹೆಸರಿನಲ್ಲಿ ಹಿಂದೂ ಸಮಾಜಕ್ಕೆ ಹೇಗೆ ಸುಳ್ಳು ಹೇಳುತ್ತಿದ್ದಾರೆ ಎಂಬುದು ನಿಮಗೆ ತಿಳಿಯುತ್ತದೆ. ಪ್ರಧಾನಿ ಮಾತು ಕೇಳಿ ಮತ್ತು ಕ್ವೋಟ್, ನೀವು ನೋಡುತ್ತೀರಿ, ಪ್ರತಿ ಪುಟದಲ್ಲೂ ಭಾರತವನ್ನು ತುಂಡು ತುಂಡು ಮಾಡುವ ವಾಸನೆ ಇದೆ. ಅದೇ ಚಿಂತನೆಯು ಸ್ವಾತಂತ್ರ್ಯದ ಸಮಯದಲ್ಲಿ ಮುಸ್ಲಿಂ ಲೀಗ್ನಲ್ಲಿದ್ದ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಪ್ರತಿಫಲಿಸುತ್ತದೆ. ಮತ್ತು ಕ್ವೋಟ್, ಈ ಸುಳ್ಳಿಗೆ ಪ್ರಧಾನಿ ಮೋದಿ ಯಾವುದೇ ಉತ್ತರ ನೀಡಿಲ್ಲ. ಚುನಾವಣಾ ಆಯೋಗವು ಅವರಿಗೆ ಯಾವುದೇ ರೀತಿಯ ಸೂಚನೆ ಅಥವಾ ಎಚ್ಚರಿಕೆಯನ್ನು ನೀಡಿಲ್ಲ. ಭಾರತ ಸರ್ಕಾರದ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ನೀಡಿದ 24 ಗಂಟೆಗಳಲ್ಲಿ ಅರುಣ್ ಗೋಯಲ್ ಅವರನ್ನು ಚುನಾವಣಾ ಆಯುಕ್ತರನ್ನಾಗಿ ಮಾಡಿದ್ದು ನಿಮಗೆ ನೆನಪಿರಬಹುದು. ಅವರ ನೇಮಕವನ್ನು ಪ್ರಶ್ನಿಸಿದಾಗ, ಚುನಾವಣಾ ಆಯುಕ್ತರು ಪ್ರಧಾನಿಯ ವಿರುದ್ಧ ಕ್ರಮ ಕೈಗೊಳ್ಳಲು ಸಮರ್ಥರಾಗಿರಬೇಕು, ಹೌದು ಪುರುಷರಲ್ಲ ಎಂದು ಸುಪ್ರೀಂಕೋರ್ಟ್ ಹೇಳಿತ್ತು. ಈಗ ಸಾರ್ವಜನಿಕರಿಗೆ ವಿಶ್ವಾಸಾರ್ಹ ಚಿತ್ರವನ್ನು ಪ್ರಸ್ತುತಪಡಿಸಲು ಚುನಾವಣಾ ಆಯೋಗವನ್ನು ಅವಲಂಬಿಸಿದೆ. 2019ರ ಚುನಾವಣೆಯಲ್ಲಿ ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮತ್ತು ಕ್ವೋಟ್, ವಿರೋಧ ಪಕ್ಷಗಳಿಗೆ ಅಲಿ ಮೇಲೆ ನಂಬಿಕೆಯಿದ್ದರೆ ನಮ್ಮ ನಂಬಿಕೆಯು ಬಜರಂಗ ಬಲಿ ಮತ್ತು ಕ್ವೋಟ್ ಎಂದು ಹೇಳಿದರು. ಚುನಾವಣಾ ಆಯೋಗವು ಯೋಗಿ ಆದಿತ್ಯನಾಥ್ ಅವರನ್ನು 3 ದಿನಗಳ ಕಾಲ ಪ್ರಚಾರಕ್ಕೆ ನಿಷೇಧಿಸಿದೆ. ಮೇನಕಾ ಗಾಂಧಿ ಮುಸ್ಲಿಂ ಮತದಾರರಿಗೆ ಮತ ಹಾಕದಿದ್ದರೂ ಗೆಲ್ಲುತ್ತೇನೆ ಎಂದು ಹೇಳಿದರು. ಚುನಾವಣಾ ಆಯೋಗವು ಇದನ್ನು ದ್ವೇಷವೆಂದು ಪರಿಗಣಿಸಿತು ಮತ್ತು 3 ದಿನಗಳ ಕಾಲ ಪ್ರಚಾರ ಮಾಡುವುದನ್ನು ನಿಷೇಧಿಸಿತು. ಇಂದು ಗಿರಿರಾಜ್ ಸಿಂಗ್ ಅವರು ದೇಶದ್ರೋಹಿ, ಪಾಕಿಸ್ತಾನ ಬೆಂಬಲಿಗರ ಬಳಿ ಮತ ಕೇಳಲು ಹೋಗಬೇಡಿ ಎನ್ನುತ್ತಿದ್ದಾರೆ. ಗಿರಿರಾಜ್ ಸಿಂಗ್ ಅವರ ಮಾತುಗಳನ್ನು ಕೇಳಿ ಮತ್ತು ಕ್ವೋಟ್, ದೇಶದ್ರೋಹಿಗಳು, ಪಾಕಿಸ್ತಾನ ಬೆಂಬಲಿಗರು, ಭಾರತದ ವಿರುದ್ಧ ವಿಷ ಉಗುಳುವವರು ಎಷ್ಟೇ ಬಾರಿ ಚುನಾವಣೆಯಲ್ಲಿ ನಾನು ಸೋಲಬೇಕು, ಅವರ ಬಳಿ ಮತ ಕೇಳಲು ಹೋಗಬೇಡಿ ಸಹೋದರರೇ. ಮತ್ತು ಕ್ವೋಟ್, ಗಿರಿರಾಜ್ ಸಿಂಗ್ ವಿರುದ್ಧ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳುತ್ತದೆಯೇ? ಗಿರಿರಾಜ್ ಸಿಂಗ್ ಪ್ರಸ್ತಾಪಿಸಿದಂತೆ ಪಾಕಿಸ್ತಾನ ಬೆಂಬಲಿಗರು ಮತ್ತು ದೇಶದ್ರೋಹಿಗಳು ಯಾರು ಎಂಬುದನ್ನು ಚುನಾವಣಾ ಆಯೋಗ ಸ್ಪಷ್ಟಪಡಿಸಬೇಕು. ಈ ಕುರಿತು ಸಿಪಿಐ ನಾಯಕ ಶತ್ರುಘ್ನ ಪ್ರಸಾದ್ ಸಿಂಗ್ ಅವರು ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರು ನೀಡಿದ್ದಾರೆ. ಬೇಗುಸರಾಯ್ನಿಂದ ಸಿಪಿಐ ಅವಧೇಶ್ ರೈ ಮತ್ತು ಬಿಜೆಪಿಯಿಂದ ಗಿರಿರಾಜ್ ಸಿಂಗ್ ಅಭ್ಯರ್ಥಿಯಾಗಿದ್ದಾರೆ. ಶತ್ರುಘ್ನ ಪ್ರಸಾದ್ ಸಿಂಗ್ ಅವರು, ಮುಖ್ಯ ಚುನಾವಣಾ ಆಯುಕ್ತರೇ, ನೀತಿ ಸಂಹಿತೆಯಲ್ಲಿ ನೀವು ನೀಡಿರುವ ಸೂಚನೆಗಳೆಂದರೆ ಯಾವುದೇ ನಿರ್ದಿಷ್ಟ ಧರ್ಮದ ಹೆಸರಿನಲ್ಲಿ ತಾರತಮ್ಯ ಮತ್ತು ಕೋಮು ಉನ್ಮಾದವನ್ನು ಉಂಟುಮಾಡುವ ಘೋಷಣೆಗಳನ್ನು ಎತ್ತುವಂತಿಲ್ಲ. ಪ್ರತಿಯೊಂದು ರಾಜಕೀಯ ಪಕ್ಷಗಳು, ವಿಶೇಷವಾಗಿ ಅಭ್ಯರ್ಥಿಯು ಇದನ್ನು ತಪ್ಪಿಸಬೇಕು. ಆದರೆ ಅವರು ಮತ್ತು ಹ್ಯಾಶ್ 39, ಜೈ ಶ್ರೀರಾಮ್ ಮತ್ತು ಹ್ಯಾಶ್ 39 ಎಂಬ ಘೋಷಣೆಗಳನ್ನು ಎತ್ತಿದರು ಮತ್ತು ಹ್ಯಾಶ್ 39, ಹರ್ ಹರ್ ಮಹಾದೇವ್ ಮತ್ತು ಹ್ಯಾಶ್ 39 ಎಂದು ಕೂಗಿದರು. ಇದು ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ ಎಂದು ಹೇಳಿದರು. ಗಿರಿರಾಜ್ ಸಿಂಗ್ರ ರ್ಯಾಲಿಯಲ್ಲಿ ಮತ್ತು ಕ್ವೋಟ್, ಅಬ್ ಕಿ ಬಾರ್ 400 ಪಾರ್, ಜೈ ಶ್ರೀರಾಮ್, ಹರ್ ಹರ್ ಮಹಾದೇವ್ ಮತ್ತು ಕ್ವೋಟ್ ಎಂಬ ಘೋಷಣೆಗಳು ಮೊಳಗಿದವು. ಈ ಘೋಷಣೆಗಳ ಜೊತೆಗೆ ಗಿರಿರಾಜ್ ಸಿಂಗ್ ಅವರು ಯುವಕರಿಗೆ ಉದ್ಯೋಗ, ತಮ್ಮ ಸಂಸದೀಯ ಕ್ಷೇತ್ರದಲ್ಲಿರುವ ಶಾಲಾ ಕಾಲೇಜುಗಳ ಸ್ಥಿತಿಗತಿ, ಶಿಕ್ಷಣದ ಮಟ್ಟ ಮುಂತಾದ ಸಮಸ್ಯೆಗಳನ್ನು ಕೂಡ ಪ್ರಸ್ತಾಪಿಸಬೇಕಿತ್ತು. ಮುಖ್ಯ ಚುನಾವಣಾ ಆಯುಕ್ತರು ಏಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬುದು ಪ್ರಶ್ನೆಯಾಗಿದೆ. ಅಧಿಸೂಚನೆ ಹೊರಡಿಸಿದಾಗ ಧರ್ಮದ ಬಳಕೆಯ ಬಗ್ಗೆ ಹಲವು ಒಳ್ಳೆಯ ಮಾತುಗಳನ್ನು ಹೇಳಿದ್ದರು, ಈಗ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ? ಮತ್ತು ಕ್ವೋಟ್, ನಾವು ಪ್ರೇರೇಪಿಸಬೇಕು, ವಿಭಜನೆ ಮಾಡಬಾರದು. ದ್ವೇಷದ ಮಾತು, ಧಾರ್ಮಿಕ ಭಾಷಣ ಅಥವಾ ಖಾಸಗಿ ಜೀವನದ ಟೀಕೆಗಳು ಇರಬಾರದು. ಜನರು ಪರಿಶೀಲಿಸದ ಜಾಹೀರಾತುಗಳನ್ನು ನೀಡಬಾರದು. ಸಂಪಾದಕರಿಗೆ ಸಲಹೆಯನ್ನು ನೀಡಲಾಗಿದೆ, ಇದು ಮತ್ತು ಅದು ಅಲೆಯಿದೆ. ಇದು ಜಾಹೀರಾತು, ಪ್ರಚಾರದ ಸಮಯದಲ್ಲಿ 100 ವರ್ಷಗಳ ಕಾಲ ಕೆಂಪು ರೇಖೆಯನ್ನು ದಾಟದಿರಲು ಪ್ರಯತ್ನಿಸಿ 11 ಚುನಾವಣೆಗಳಲ್ಲಿ ಬಂದಿರುವ ಎಲ್ಲಾ ಆರೋಪಗಳಲ್ಲಿ ನೈತಿಕ ಸೆನ್ಸಾರ್ಶಿಪ್ ಎಲ್ಲಿಯಾದರೂ ಯಾರೇ ಆಗಲಿ, ನಾವು ಸುಮ್ಮನೆ ಕೂರುವುದಿಲ್ಲ, ಸುಮ್ಮನೆ ಕುಳಿತುಕೊಳ್ಳಬೇಡಿ, ಕ್ರಮ ಕೈಗೊಳ್ಳುತ್ತೇವೆ. ಮುಖ್ಯ ಚುನಾವಣಾ ಆಯುಕ್ತರು ಯಾವಾಗ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕೇಳಬೇಕು. ಉದ್ಯೋಗದ ಪ್ರಶ್ನೆಗೆ ಬಿಜೆಪಿ ಮತ್ತು ಅದರ ನಾಯಕ ನರೇಂದ್ರ ಮೋದಿ ಬಳಿ ಉತ್ತರವಿಲ್ಲವೇ? ನಿರುದ್ಯೋಗ ಸಮಸ್ಯೆಯಿಂದ ಅವರು ಮುಸಲ್ಮಾನರ ವಿರುದ್ಧ ವಾಗ್ದಾಳಿ ನಡೆಸುವಷ್ಟು ತೊಂದರೆಗೀಡಾಗಿದ್ದಾರೆಯೇ? ಈಗ ಎರಡು ವಿಷಯಗಳು ಉಳಿದಿವೆ, ಮುಸ್ಲಿಮರ ಜನಸಂಖ್ಯೆ ಮತ್ತು ಮನಮೋಹನ್ ಸಿಂಗ್ ಹೇಳಿಕೆ. ಮುಸ್ಲಿಮರ ಜನಸಂಖ್ಯೆಯ ಬಗ್ಗೆ ಸಾಕಷ್ಟು ತಪ್ಪು ಮಾಹಿತಿಗಳನ್ನು ಹರಡಲಾಗುತ್ತಿದೆ, ಸುಳ್ಳು ಹೇಳಲಾಗುತ್ತದೆ. ಮಾಜಿ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಕ್ವೋಟ್ ದಿ ಪಾಪ್ಯುಲೇಷನ್ ಮಿತ್ ಮತ್ತು ಕ್ವೋಟ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕ ಹಿಂದಿಯಲ್ಲೂ ಪ್ರಕಟವಾಗಿದೆ, ನೀವು ಈ ಪುಸ್ತಕವನ್ನು ಓದಬಹುದು. ಮುಸ್ಲಿಮರ ಜನಸಂಖ್ಯೆಯ ಬಗ್ಗೆ ಹರಡಿರುವ ಸುಳ್ಳುಗಳನ್ನು ಅರ್ಥಮಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಮುಂದಿನ ಸಾವಿರ ವರ್ಷಗಳ ನಂತರವೂ ಭಾರತದಲ್ಲಿ ಹಿಂದೂಗಳಿಗಿಂತ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗುವ ಲಕ್ಷಣಗಳಿಲ್ಲ ಎಂದು ಅವರು ಹೇಳಿದ್ದಾರೆ. ಹಲವು ಸಂದರ್ಭಗಳಲ್ಲಿ ಮುಸ್ಲಿಮರ ಜನಸಂಖ್ಯೆ ಕಡಿಮೆಯಾಗುತ್ತಿದೆ ಎಂಬ ಲೇಖನಗಳು ಪ್ರಕಟವಾಗಿವೆ. ಅನೇಕ ವಿದ್ವಾಂಸರು ಇದನ್ನು ಪ್ರತಿ ಬಾರಿಯೂ ಅಲ್ಲಗಳೆಯುತ್ತಾರೆ, ಜನಸಂಖ್ಯೆಯ ರಾಜಕೀಯವನ್ನು ವಿವರಿಸುತ್ತಾರೆ. 2021ರಲ್ಲಿ ಜನಗಣತಿ ನಡೆಯಬೇಕಿತ್ತು, ಆದರೆ ಮೋದಿ ಸರ್ಕಾರಕ್ಕೆ ಅದನ್ನು ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ ಎಂಬುದು ನಿಮಗೆ ತಿಳಿದಿದೆಯೇ? ಇದು ಈ ಸರ್ಕಾರದ ಪ್ರಮುಖ ವೈಫಲ್ಯಗಳಲ್ಲಿ ಒಂದಾಗಿದೆ. ಇಂದು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಮಾತನಾಡಿ, ಪ್ರಧಾನಿಯವರು ಜಗತ್ತಿನ ಬಗ್ಗೆ ವಿಷದ ಭಾಷೆಯಲ್ಲಿ ಮಾತನಾಡುತ್ತಾರೆ. ಅವರು ಒಂದು ಸರಳ ಪ್ರಶ್ನೆಗೆ ಉತ್ತರಿಸಬೇಕು. 1951ರಿಂದ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ನಡೆಸಲಾಗುತ್ತಿದೆ. ಈ ಜನಗಣತಿಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಯ ನೈಜ ಡೇಟಾವನ್ನು ಬಹಿರಂಗಪಡಿಸುತ್ತದೆ. ಇದನ್ನು 2021ರಲ್ಲಿ ಮಾಡಬೇಕಾಗಿತ್ತು, ಆದರೆ ಇಲ್ಲಿಯವರೆಗೆ ಮಾಡಿಲ್ಲ. ಈ ಬಗ್ಗೆ ಪ್ರಧಾನಿ ಮೌನವಾಗಿರುವುದೇಕೆ? ಇದು ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಹಾಳು ಮಾಡುವ ಷಡ್ಯಂತ್ರ. ಕಾಂಗ್ರೆಸ್ ವಕ್ತಾರ ಸುಪ್ರಿಯಾ ಶ್ರೀನೆಟ್ ಮಾತು ಕೇಳಿ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿ ಪ್ರಸ್ತಾಪವಿದ್ದು, ಹಿಂದುಳಿದ, ದಲಿತ, ವಂಚಿತ, ಶೋಷಿತ, ಬುಡಕಟ್ಟು ಜನಾಂಗದವರ ಜತೆಗೆ ಸಾಮಾನ್ಯ ವರ್ಗಕ್ಕೂ ನ್ಯಾಯ ಸಿಗಬೇಕು ಎಂದು ವಿಶ್ವಾಸದಿಂದ ಹೇಳುತ್ತೇವೆ. ಸಾಮಾನ್ಯ ಜಾತಿ, ಠಾಕೂರ್, ಬ್ರಾಹ್ಮಣರಂತಹ ಜಾತಿಗಳು ಸಮಾಜದ ಅಂಚಿನಲ್ಲಿರುವವರು ಮತ್ತು ಕ್ವೋಟ್ ಸುಪ್ರಿಯಾ ಶರ್ಮಾ ಮತ್ತು ಶ್ರೀನಿವಾಸನ್ ಜೈನ್ ಅವರು ಮತ್ತು ಕ್ವೋಟ್ ಲವ್ ಜಿಹಾದ್ ಮತ್ತು ಇತರ ಫಿಕ್ಷನ್ಸ್ ಮತ್ತು ಕ್ವೋಟ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಲವ್ ಜಿಹಾದ್ನ ಬೋಗಸ್ ಸಿದ್ಧಾಂತವನ್ನು ಬಯಲಿಗೆಳೆದಿದ್ದಾರೆ. ಈ ಬಗ್ಗೆ ಸುಪ್ರಿಯಾ ಮತ್ತು ಶ್ರೀನಿವಾಸನ್ ವಿಡಿಯೋ ಕೂಡ ಮಾಡಿದ್ದಾರೆ, ನೀವು ಅದನ್ನು ವೀಕ್ಷಿಸಬಹುದು. ಶ್ರೀನಿವಾಸನ್ ಜೈನ್ ಅವರು ಮುಸ್ಲಿಮರಲ್ಲಿ ಜನಸಂಖ್ಯೆಯ ಕುಸಿತದ ಪ್ರಮಾಣವು ಹಿಂದೂಗಳಿಗಿಂತ ಹೇಗೆ ಹೆಚ್ಚಾಗಿದೆ ಎಂಬುದನ್ನು ವಿವರಿಸುತ್ತಾರೆ. ಈಗ ಈ ಸುಳ್ಳನ್ನು ಏಕೆ ಹಬ್ಬಿಸಲಾಗುತ್ತಿದೆ? ಏಕೆಂದರೆ ಅಭಿವೃದ್ಧಿಯೇ ಆಗಿಲ್ಲ, ಉದ್ಯೋಗ ಪರಿಸ್ಥಿತಿ ಹದಗೆಟ್ಟಿದ್ದು ಕೆಲಸ ಇದ್ದವರು ಪರದಾಡುತ್ತಿದ್ದಾರೆ. ಈ ಚುನಾವಣೆಯು ಉದ್ಯೋಗ, ಹಣದುಬ್ಬರ ಮತ್ತು ಕಳಪೆ ಶಿಕ್ಷಣದ ವಿಷಯಗಳ ಮೇಲೆ ಕೇಂದ್ರೀಕರಿಸದಂತೆ ನಿಮ್ಮ ಮಕ್ಕಳು ಮತ್ತು ಚಿಕ್ಕಪ್ಪನನ್ನು ಕೋಮುವಾದಿಗೊಳಿಸಲು ಇಂತಹ ಸುಳ್ಳುಗಳನ್ನು ಹರಡಲಾಗುತ್ತದೆ. ತೇಜಸ್ವಿ ಯಾದವ್ ಮಾತು ಕೇಳಿ. ಪ್ರಧಾನಿ 10 ವರ್ಷಗಳಿಂದ ಅಧಿಕಾರದಲ್ಲಿದ್ದಾರೆ. ಅವರಿಗೆ ಕೇವಲ ಹಿಂದೂ, ಮುಸ್ಲಿಮರು, ಮಂದಿರ, ಮಸೀದಿಗಳ ಬಗ್ಗೆ ಕಾಳಜಿಯಿದೆ. ಅವರಿಗೆ ಬೇರೆ ಯಾವುದರ ಬಗ್ಗೆಯೂ ಆಸಕ್ತಿಯಿಲ್ಲ. ಸಹೋದರರು ತಮ್ಮ ತಮ್ಮಲ್ಲೇ ಹೊಡೆದಾಡಿಕೊಂಡು ಆಡಳಿತ ಮಾಡಬೇಕೆಂದು ಬಯಸುತ್ತಾರೆ. ಅವರು ಈ ಬಾರಿ ಹೋರಾಡುತ್ತಾರೆ. ಇಡೀ ದೇಶದ ಜನರು ಮೋದಿಜಿಯನ್ನು ಗುರುತಿಸಿದ್ದಾರೆ. ಡಿಸೆಂಬರ್ 9, 2006ರಂದು ಮನಮೋಹನ್ ಸಿಂಗ್ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದರು. ಆ ಸಮಯದಲ್ಲಿ ಬಿಜೆಪಿ ವಿವಾದವನ್ನು ಸೃಷ್ಟಿಸಿತ್ತು. ಬಡವರನ್ನು ಧರ್ಮದ ಆಧಾರದಲ್ಲಿ ವಿಭಜಿಸಬೇಕು ಎಂದು ಪ್ರಧಾನಿ ಮನಮೋಹನ್ ಸಿಂಗ್ ಸಲಹೆ ನೀಡುತ್ತಿದ್ದಾರೆ ಎಂದು ಹೇಳಲಾಗಿದೆ. ಆಗ ಸಾಚಾರ್ ಸಮಿತಿ ವರದಿ ಕುರಿತು ದೇಶದಲ್ಲಿ ಚರ್ಚೆ ನಡೆದಿತ್ತು. ಆ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಅವರು ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ನೀಡಿದ ಹೇಳಿಕೆಯನ್ನು ದೇಶದ ಸಂಪತ್ತಿನಲ್ಲಿ ಮುಸ್ಲಿಮರಿಗೆ ಮೊದಲ ಹಕ್ಕು ಎಂದು ಹೇಳುವ ಹಾಗೆ ಪ್ರಸ್ತುತಪಡಿಸಲಾಯಿತು. ಆದರೆ ಅವರ ಹೇಳಿಕೆಯ ವ್ಯಾಪ್ತಿ ವಿಸ್ತಾರವಾಗಿತ್ತು. ಮನಮೋಹನ್ ಸಿಂಗ್ ಅವರು ಎಲ್ಲ ಅಲ್ಪಸಂಖ್ಯಾತ ಸಮುದಾಯಗಳು, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳು, ಹಿಂದುಳಿದ ವರ್ಗಗಳು, ಮಹಿಳೆಯರು ಮತ್ತು ಮಕ್ಕಳ ಬಗ್ಗೆ ಮಾತನಾಡಿದ್ದರು ಮತ್ತು ಅಭಿವೃದ್ಧಿಯ ಪ್ರಯೋಜನಗಳು ಅವರನ್ನು ತಲುಪಬೇಕು ಎಂದು ಹೇಳಿದರು. ಈ ಹೇಳಿಕೆಯನ್ನು ಬಿಜೆಪಿ ಖಂಡಿಸಿದಾಗ ಮರುದಿನ ಡಿಸೆಂಬರ್ 10, 2006ರಂದು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಹಲವಾರು ಸಮುದಾಯಗಳನ್ನು ಆದ್ಯತೆಯ ಕ್ಷೇತ್ರಗಳೆಂದು ವಿವರಿಸಿದ್ದಾರೆ ಎಂದು ಸ್ಪಷ್ಟಪಡಿಸುವ ಪತ್ರಿಕಾ ಪ್ರಕಟಣೆಯನ್ನು ಪಿಎಂಒನಿಂದ ಬಿಡುಗಡೆ ಮಾಡಲಾಯಿತು. ಆ ಹೇಳಿಕೆಯನ್ನು ಕೇಳಿದಾಗ ಮನಮೋಹನ್ ಸಿಂಗ್ ಅವರು ವಿವಿಧ ಹಿಂದುಳಿದ ಸಮುದಾಯಗಳು ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳು, ವಿಶೇಷವಾಗಿ ಮುಸ್ಲಿಮರು ಅಭಿವೃದ್ಧಿಯಲ್ಲಿ ಸಮಾನ ಪಾಲುದಾರರಾಗುವ ರೀತಿಯಲ್ಲಿ ಸಬಲೀಕರಣಗೊಳ್ಳಬೇಕು ಎಂದು ಹೇಳುತ್ತಿದ್ದರು ಎಂಬುದು ಸ್ಪಷ್ಟವಾಗುತ್ತದೆ. ದೇಶದ ಸಂಪತ್ತಿನ ಮೊದಲ ಹಕ್ಕು ಮುಸ್ಲಿಮರಿಗೆ ಎಂದು ಅವರು ಎಲ್ಲಿಯೂ ಹೇಳಿರಲಿಲ್ಲ. ಈ ಹೇಳಿಕೆಗೆ ಸಂಬಂಧಿಸಿದಂತೆ 2023 ಅಕ್ಟೋಬರ್ನಲ್ಲಿ ಪ್ರಧಾನಿ ಇದೇ ರೀತಿಯ ಹೇಳಿಕೆಯನ್ನು ನೀಡಿದ್ದರು ಮತ್ತು ಆಗಲೂ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಅವರ ಸಂಪೂರ್ಣ ಹೇಳಿಕೆಯನ್ನು ಟ್ವೀಟ್ ಮಾಡಿತ್ತು. ಆದರೆ ಇಂದು ಮತ್ತೊಮ್ಮೆ ಮನಮೋಹನ್ ಸಿಂಗ್ ಭಾಷಣದ ಅಪೂರ್ಣ ಭಾಗವನ್ನು ಬಿಜೆಪಿಯ ಅಧಿಕೃತ ಹ್ಯಾಂಡಲ್ನಿಂದ ಪ್ರಸ್ತುತಪಡಿಸಲಾಗುತ್ತಿದೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮುಸ್ಲಿಂ ಲೀಗ್ ಇಲ್ಲ, ಆದರೆ ಪ್ರಧಾನಿ ಮೋದಿ ನೋಡಿದ. ಮುಸ್ಲಿಂ ಲೀಗ್ ಬಗ್ಗೆ ಯೋಚಿಸಿದರೆ ಮಂಗಳಸೂತ್ರದ ಪ್ರಸ್ತಾಪವೇ ಇಲ್ಲ. ಆದರೆ ತಾಯಂದಿರು ಮತ್ತು ಸಹೋದರಿಯರ ಮಂಗಳಸೂತ್ರವನ್ನು ತೆಗೆದುಕೊಂಡು ಮುಸ್ಲಿಮರಿಗೆ ಹಂಚಲಾಗುವುದು ಎಂದು ಪ್ರಧಾನಿ ಹೇಳಿಕೊಂಡಿದ್ದಾರೆ. ಜನಸಂಖ್ಯೆಯ ಬೆಳವಣಿಗೆಯ ಹಕ್ಕು ಕೂಡ ಸುಳ್ಳಾಯಿತು ಈ ಹೇಳಿಕೆಯಲ್ಲಿ ಮತ್ತು ಕೋಟ್ ಒಳನುಸುಳುವಿಕೆ ಮತ್ತು ಕೋಟ್ ಎಂಬ ಪದವನ್ನು ಬಳಸಲಾಗಿದೆ. ನುಸುಳುಕೋರರ ಭೂತ ಎದ್ದು ಕಾಣುತ್ತಿದೆ. ಅಸ್ಸಾಂನಲ್ಲಿ ಈ ಭೂತದಿಂದಾಗಿ ಸುಮಾರು 1,500 ಕೋಟಿ ಸಾರ್ವಜನಿಕ ಹಣ ಪೋಲಾಗಿದೆ. ಸರ್ಕಾರ 1,600 ಕೋಟಿ ಖರ್ಚು ಮಾಡಿ ಅಸ್ಸಾಂನಲ್ಲಿ ಎನ್ಆರ್ಸಿ ನಡೆಸಿತು ಮತ್ತು ಅದರಿಂದ ಏನೂ ಹೊರಬರಲಿಲ್ಲ. ಇದು ಮಾತ್ರವಲ್ಲದೆ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಸಿಎ ನಿಯಮಗಳನ್ನು ಜಾರಿಗೊಳಿಸುವ ಬಗ್ಗೆ ಮಾತನಾಡಿದೆ, ಆದರೆ ಎನ್ಆರ್ಸಿ ಬಗ್ಗೆ ಅಲ್ಲ, ಅದರ ಉಲ್ಲೇಖವಿಲ್ಲ. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು 10 ವರ್ಷಗಳಾಗಿವೆ. ಎಷ್ಟು ನುಸುಳುಕೋರರು ಬಂದಿದ್ದಾರೆ ಹೇಳಿ? ಎಷ್ಟು ನುಸುಳುಕೋರರು ಇದ್ದಾರೆ? ಮುಸಲ್ಮಾನರ ಬಗ್ಗೆ ಮಾತನಾಡುತ್ತಲೇ ಅವರನ್ನು ನುಸುಳುಕೋರರು ಎಂದು ಕರೆಯತೊಡಗುತ್ತಾರೆ. ದೇಶದ 20 ಕೋಟಿ ಜನಸಂಖ್ಯೆಗೆ ಇದು ಅವರ ಗೌರವವೇ? ಮೋದಿಯವರು ಮತ್ತು ಕೋಟ್ ಅರ್ಬನ್ ನಕ್ಸಲ್ ಮತ್ತು ಕೋಟ್ ಎಂಬ ಪದವನ್ನು ಬಳಸಲಾರಂಭಿಸಿದ್ದಾರೆ. ಸಂಸತ್ತಿನಲ್ಲಿ ಈ ಪ್ರಶ್ನೆಯನ್ನು ಕೇಳಿದಾಗಲೆಲ್ಲ ಮಾರ್ಚ್ 2020 ಸ್ವತಃ ಮೋದಿ ಸರ್ಕಾರವು ಭಾರತ ಸರ್ಕಾರ ಮತ್ತು ಗೃಹ ಸಚಿವಾಲಯವು ಮತ್ತು ಕೋಟ್ ಅರ್ಬನ್ ನಕ್ಸಲ್ ಮತ್ತು ಕೋಟ್ ಎಂಬ ಪದವನ್ನು ಬಳಸುವುದಿಲ್ಲ ಎಂದು ಉತ್ತರಿಸಿತು. ಮತ್ತು ಕೋಟ್ ತುಕ್ದೇ ತುಕ್ದೇ ಗ್ಯಾಂಗ್ ಮತ್ತು ಕೋಟ್ ಬಗ್ಗೆಯೂ ಗೃಹ ಸಚಿವಾಲಯವು ಈ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿತ್ತು. ಆದರೆ ಪ್ರಧಾನಿ ಮೋದಿ ತಮ್ಮ ಭಾಷಣಗಳಲ್ಲಿ ಕಾಂಗ್ರೆಸ್ಸನ್ನು ಮತ್ತು ಕೋಟ್ ತುಕ್ದೇ ತುಕ್ದೇ ಗ್ಯಾಂಗ್ ಮತ್ತು ಕೋಟ್ ಎಂದು ಕರೆಯುತ್ತಿದ್ದಾರೆ. ಮತ್ತು ಕೋಟ್ ಅರ್ಬನ್ ನಕ್ಸಲ್ ಮತ್ತು ಕೋಟ್ ಮತ್ತು ಕೋಟ್ ತುಕ್ದೇ ತುಕ್ದೇ ಗ್ಯಾಂಗ್ ಮತ್ತು ಕೋಟ್ ಎಂಬ ಪದಗುಚ್ಛಗಳಿಂದ ಮಾನಹಾನಿಗೊಳಗಾದ ಜೆಎನ್ಯು ಉಪಕುಲಪತಿ ಸಂದರ್ಶನವೊಂದನ್ನು ನೀಡಿದ್ದು, ಜೆಎನ್ಯು ಎಂದಿಗೂ ಮತ್ತು ಕೋಟ್ ತುಕ್ದೇ ತುಕ್ದೇ ಗ್ಯಾಂಗ್ ಮತ್ತು ಕೋಟ್ ನ ಭಾಗವಾಗಿಲ್ಲ ಎಂದು ಹೇಳಿದ್ದಾರೆ. 2024 ಯುದ್ಧವು ವಿಭಿನ್ನವಾಗಿದೆ. ನಿರುದ್ಯೋಗವನ್ನು ಪರಿಹರಿಸುವ ವಿಶ್ವಾಸಾರ್ಹತೆಯು ಈ ಚುನಾವಣೆಯಲ್ಲಿ ಅಪಾಯದಲ್ಲಿದೆ. ಈ ಸಮಸ್ಯೆಯನ್ನು ಕಳೆದುಕೊಂಡರೆ ಈ ದೇಶದ ಯುವಕರು ನಿರುದ್ಯೋಗದ ವಿಷಯದಲ್ಲಿ ರಾಜಕೀಯ ಪಕ್ಷಗಳನ್ನು ಎಚ್ಚರಿಸಲು ಸಾಧ್ಯವಾಗುವುದಿಲ್ಲ. ನಾಯಕರೇ ಅವರ ನಿರುದ್ಯೋಗವನ್ನು ಗೇಲಿ ಮಾಡಲು ಪ್ರಾರಂಭಿಸುತ್ತಾರೆ. ನೀನು ಒಂದು ಕೆಲಸ ಮಾಡು, ದೇವಸ್ಥಾನಕ್ಕೆ ಹೋಗು, ನಂತರ ಮತಗಟ್ಟೆಗೆ ಹಿಂತಿರುಗು ಎಂದು ಅವರು ಹೇಳುತ್ತಾರೆ. 10 ವರ್ಷ ಕಳೆದರೂ ಮೋದಿ ಈ ವಿಚಾರಗಳ ಬಗ್ಗೆ ಮಾತನಾಡುವ ಸ್ಥಿತಿಯಲ್ಲಿಲ್ಲ, ಹಾಗಾಗಿ ಮುಸ್ಲಿಮರನ್ನು ಕರೆತಂದಿದ್ದಾರೆ. ಪ್ರಧಾನಿಯವರ ಭಾಷಣ ಇಷ್ಟೊಂದು ಮಟ್ಟದಲ್ಲಿರಬೇಕೆ? ಪ್ರಧಾನಿಯವರನ್ನು ಬಿಡಿ, ಸುಡು ಬಿಸಿಲಲ್ಲಿ ಕುಳಿತು ಅಸಂಬದ್ಧ ಭಾಷಣ ಕೇಳುವ ಯಾವ ಮತದಾರನಾದರೂ ಈ ಮಟ್ಟಕ್ಕೆ ಬರಬೇಕೆ? ಮತದಾರನಿಗೆ ತನಗೆ ಅವಮಾನ ಮಾಡಲಾಗಿದೆ ಎಂಬ ಭಾವನೆ ಬರಬೇಕಲ್ಲವೇ? ನಮಸ್ಕಾರ, ನಾನು ರವೀಶ್ ಕುಮಾರ್.